ಅದನ್ನು ನಾವು ಮುಂಚೆ ನೋಡೋಣ. ಮೊದಲು ಆರು ಮಂತ್ರಗಳು ಋಗ್ವೇದ ಯಜುರ್ವೇದಗಳಿಗೆ ಒಂದೇ ಆಗಿದೆ. ಆದ್ದರಿಂದ ಇವು ಋಗ್ವೇದ ಪಾಠ ತಗೊಂಡರೆ 16 ಮಂತ್ರಗಳು, 15 ಮಂತ್ರಗಳು ಅವು ಅನುಷ್ಟುಪ್ ಛಂದಸ್ನಲ್ಲಿದೆ, ಕೊನೆಯದು ತಿಷ್ಟುಪ್ ಛಂದಸ್ನಲ್ಲಿರುವಂಥದ್ದು. ಅದೇ ವಿಧವಾಗಿ ಯಜುರ್ವೇದ ಪಾಠ ತಗೊಂಡರೆ ಅದರಲ್ಲಿ 18 ಮಂತ್ರಗಳಿವೆ, ಅದರಲ್ಲಿ ಮೊದಲನೇ 15 ಮಂತ್ರಗಳು ಅವು ಅನುಷ್ಟುಪ್ ಛಂದಸ್ಸು. ಅನುಷ್ಟುಪ್ ಅಂದರೆ 8 ಅಕ್ಷರಗಳು ಪಾದಕ್ಕೆ, ಒಟ್ಟಾರೆ 32 ಅಕ್ಷರಗಳು ಇರುವಂಥದ್ದು ಒಂದು ಶ್ಲೋಕಕ್ಕೆ ಮಂತ್ರಕ್ಕೆ, ಅದು ಅನುಷ್ಟುಪ್ ಅಂತೇಳಿ. ತ್ರಿಷ್ಟುಪ್ ಅಂದ್ರೆ ಒಂದೊಂದು ಪಾದಕ್ಕೆ 11, ಒಟ್ಟಿಗೆ 4 ಪಾದಗಳಲ್ಲಿ 44 ಅಕ್ಷರಗಳು ಇರುವಂಥದ್ದು ತ್ರಿಷ್ಟುಪ್ ಛಂದಸ್ಸು. ಆದ್ದರಿಂದ ಯಜುರ್ವೇದದಲ್ಲಿ ಮೊದಲನೇ 15 ಮಂತ್ರಗಳು ಅನುಷ್ಟುಪ್ ಛಂದಸ್ಸಿನಲ್ಲಿದ್ದು ಕೊನೆ 3 ಮಂತ್ರಗಳು ತ್ರಿಷ್ಟುಪ್, ಅಂದ್ರೆ ಅದು 44 ಅಕ್ಷರಗಳು. ಈ ಮಿಕ್ಕದೆಲ್ಲ ಶಾರ್ಟ್ ಶಾರ್ಟ್, ಅದು 32 ಅಕ್ಷರಗಳು ಮಾತ್ರ ಟೋಟಲ್ ಶ್ಲೋಕ ತಗೊಂಡ್ರೆ. ಸೊ ಆದ್ದರಿಂದ ಅದು ವ್ಯತ್ಯಾಸ. ಪಾದ ಪಾದ ಮಾತ್ರ ಒಂದು ಕ್ವಾರ್ಟೆಟ್ ಅಂತ ತಗೊಂಡರೆ ಮೊದಲನೇ ಅಂದ್ರೆ ಪ್ರತಿ ಒಂದು ಕ್ವಾರ್ಟೆಟ್ ಅಂದ್ರೆ ಒಂದೊಂದು ಪಾದದಲ್ಲಿ ಕೂಡ 8 ಅಕ್ಷರಗಳಿದ್ರೆ ಅನುಷ್ಟುಪು, 11 ಅಕ್ಷರಗಳಿದ್ರೆ ತಿಷ್ಟುಪು, ಒಟ್ಟಿಗೆ ಶ್ಲೋಕದಲ್ಲಿ 32 ಅಕ್ಷರಗಳಿದ್ರೆ ಅನುಷ್ಟುಪು, 44 ಅಕ್ಷರಗಳಿದ್ರೆ ತಿಷ್ಟುಪು. ಇದು ಛಂದಸ್ಸಿನ ನಿರ್ಣಯ. ಹೀಗೆ ಋಷಿ ದೇವತೆ ಛಂದಸ್ಸು ನೋಡಿಬಿಟ್ಟು ನಾವು ಪುರುಷ ಸೂಕ್ತ ನಾವು ಋಗ್ವೇದ ಪಾಠವನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಯಜುರ್ವೇದ ಪಾಠದಲ್ಲಿ ಬರುವ ವ್ಯತ್ಯಾಸ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ. ಆಮೇಲೆ ಕೊನೆಯಲ್ಲಿ ಅದು ಕೂಡ ನಾವು ಅರ್ಥಾನುಸಂಧಾನ ಮಾಡೋಣ. ಓಂ ಸಹಸ್ರ ಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ವೃತ್ವಾತ್ಯಾತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಹುತಾಮೃತತ್ವಸ್ಯೇಷ ಆನೋ ಯದನ್ಯೇನಾತಿರೋಹಾತಿ ಏತಾವಾನಸ್ಯ ಮಹಿಮಾತೋಜ್ಯಾಯಾಂಸ ಪುರುಷ ಪಾದೋಸ್ಯ ವಿಶ್ವ ಆಭೂತಾನೀತಿ ಪಾದಸ್ಯಾಮೃತಂ ದಿವಿ ತ್ರಿಪಾದೋದ್ವ ಉದಯತ್ ಪುರುಷ ಪಾದೋಸ್ಯೇಹ ಭಾವತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಸಾಸನಾನ ಶನೇ ಅಭಿ ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿ ಪುರುಷ ಸ ಜಾತೋ ಅತ್ಯಾರಿಚ್ಯತ ಪಶ್ಚಾತ್ ಭೂಮಿ ಮಥೋ ಪುರಃ. ಇದು ಮೊದಲನೇ ವರ್ಗ ಅಂತ ಕರಿತೀವಿ. ಮೂರು ವರ್ಗಗಳು ಋಗ್ವೇದಲ್ಲಿ ಯಜುರ್ವೇದಲ್ಲಿ ಎರಡರಲ್ಲಿ ಕೂಡ ಮೂರು ವರ್ಗಗಳು. ಮೊದಲನೇ ವರ್ಗ ಋಗ್ವೇದಕ್ಕೂ ಯಜುರ್ವೇದಕ್ಕೂ ಸಮಾನ, ಎರಡರಲ್ಲಿಯೂ ಹೀಗೆ ಇದೆ. ಎರಡನೇ ವರ್ಗದಲ್ಲಿ ಋಗ್ವೇದದಲ್ಲಿಯೂ ಯಜುರ್ವೇದದಲ್ಲಿಯೂ ಮೊದಲನೇ ಮಂತ್ರ ಒಂದೇ, ಅದು ಹೀಗಿರುವಂಥದ್ದು. ಅದು 6ನೇ ಮಂತ್ರ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿಯೂ 6ನೇ ಮಂತ್ರ, ಎರಡನೇ ವರ್ಗದಲ್ಲಿ ಮೊದಲನೇ ಮಂತ್ರ. ಮೂರು ವರ್ಗಗಳಂದ್ರೆ ಋಗ್ವೇದದಲ್ಲಿ 16 ಶ್ಲೋಕಗಳು, ಮೊದಲು 5 ಒಂದು ವರ್ಗ, ಆಮೇಲೆ 5 ಒಂದು ವರ್ಗ, ಆಮೇಲೆ 6 ಒಂದು ವರ್ಗ, ಮೂರು ವರ್ಗಗಳು. ಹಾಗೆ ಯಜುರ್ವೇದದಲ್ಲಿ 5 ಆಮೇಲೆ ಎರಡನೇ ವರ್ಗದಲ್ಲಿ ತಗೊಂಡ್ರೆ ಅಲ್ಲಿ ಅದೇ ವಿಧವಾಗಿ 5 ಶ್ಲೋಕಗಳು ಬರುತ್ತೆ. ಆಮೇಲೆ 6 ಬದಲು ಯಜುರ್ವೇದದಲ್ಲಿ 8 ಶ್ಲೋಕಗಳು ಕೂಡ ಮೂರನೇ ವರ್ಗದಲ್ಲಿ ಯಜುರ್ವೇದದಲ್ಲಿ ಬರುವಂತದ್ದಾಗಿದೆ. ಸೊ 6ನೇ ಮಂತ್ರ ಎರಡಕ್ಕೂ ಕಾಮನ್. ಯತ್ಪುರುಷೇನ ಹವಿಷ ದೇವ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಹಿ. ಇದು ಕಾಮನ್ನು 6ನೇದು, ಎರಡನೇ ವರ್ಗದಲ್ಲಿ ಮೊದಲನೇ ಮಂತ್ರ. ಇದರ ಅರ್ಥವನ್ನು ನಾವು ನೋಡಿದ್ದೀವಿ. ಇಲ್ಲಿ ಪುರುಷ ಅಂತ ಹೇಳಿದಾಗ ಬ್ರಹ್ಮದೇವರನ್ನು ಪುರುಷನಾಗಿ ಮಾಡಿಕೊಂಡು ದೇವತೆಗಳು ಯಜ್ಞವನ್ನು ಮಾಡಿದ್ದಾರೆ, ಯಜ್ಞ ಸಾಧನೆಗಳು ಏನು ಇಲ್ಲ. ಆದ್ದರಿಂದ ವಸಂತ ಋತುವನ್ನೇ ಸಂಕಲ್ಪ ಮಾಡಿಕೊಂಡು ಆಜ್ಯದಂತೆ, ಅದೇ ತುಪ್ಪ, ಯಜ್ಞಕ್ಕೆ ಬೇಕಾದ ತುಪ್ಪ ಅಂತ ಹೇಳಿ ಮಾನಸಿಕ ಯಜ್ಞವನ್ನು ಮಾಡಿದ್ದಾರೆ. ಅಲ್ಲಿ ಗ್ರೀಷ್ಮ ಹೀತ್ಮಹ ಅಂದ್ರೆ ಇಂಧನ ಹಾಕುವ ಕಟ್ಟಿಗೆ, ಅದು ಗ್ರೀಷ್ಮ ಋತು, ಯಾಕಂದ್ರೆ ಬಿಸಿ ಬಿಸಿ ಇರುವಂತದ್ದು. ಆದ್ದರಿಂದ ಅದನ್ನು ಸಂಕಲ್ಪ ಮಾಡಿಕೊಂಡು ಗ್ರೀಷ್ಮ ಋತುವನ್ನೇ ಇಂಧನವಾಗಿ ಸಂಕಲ್ಪ ಮಾಡಿಕೊಂಡು ಮಾಡುವುದು. ಆಮೇಲೆ ಶರದ್ ಋತುವನ್ನು ಹವಿಷ್ಯಾಗಿ, ಪುರೋಡಾಶ ಮುಂತಾದ ಹವಿಷ್ಯಗಳಾಗಿ ಚಿಂತನೆ ಮಾಡುವುದು. ಶರದ್ ಋತು ತುಪ್ಪದಂತೆ ಹಾಕು, ಹವಿಷ್ಯಂತೆ, ಹವಿಸ್ಸು ಯಜ್ಞದಲ್ಲಿ ಹಾಕು ಹವಿಷ್ಯ ಅಂತೇಳಿ ಚಿಂತನೆ ಮಾಡುವುದು ಅಂಥೇಳಿ ಅಲ್ಲಿ ಪುರುಷ ಶಬ್ದಕ್ಕೆ ಬ್ರಹ್ಮದೇವರು ಅಥವಾ ರುದ್ರದೇವರು ಅಂತ ಕೂಡ ಇಟ್ಕೋಬಹುದು, ಅದನ್ನು ಮುಂದೆ ರೆಫರ್ ಮಾಡ್ತಾರೆ. ಸೊ ಬ್ರಹ್ಮನನ್ನಾಗಿ ಇಲ್ಲ ರುದ್ರನನ್ನಾಗಿ ಕೂಡ ಪಶುಪತಿ ರುದ್ರದೇವರು ಅವರು ಕೂಡ ಇಲ್ಲಿ ಯಜ್ಞ ಪಶುವಾಗಿ ಮಾನಸಿಕ ಯಜ್ಞ ಅಷ್ಟೇ. ಆದ್ದರಿಂದ ರುದ್ರದೇವರನ್ನು ಯಜ್ಞ ಪಶುವಾಗಿ ಮಾಡಿಕೊಂಡಾಗ ಬ್ರಹ್ಮದೇವರು ರುದ್ರರನ್ನು ಯಜ್ಞ ಪಶು ಮಾಡಿ ಅವರು ಬ್ರಹ್ಮದೇವರಾಗಿ ಯಜಮಾನಿ ಆಗ್ತಾರೆ. ಬ್ರಹ್ಮದೇವರು ಯಜಮಾನಿಗಳಾಗಿ, ಬ್ರಹ್ಮದೇವರನ್ನೇ ಮಾಡಿದಾಗ ಯಾರು ಯಜಮಾನಿ? ಅಂತ ಹೇಳಿದ್ರೆ ಬ್ರಹ್ಮದೇವರ ಯಜಮಾನಿ ಇಲ್ಲ ಪರಮಾತ್ಮನ ಯಜಮಾನಿ ಅಂತ ಮಾಡಬಹುದು. ಸೊ ಆದ್ದರಿಂದ ಈ ವಿಧವಾಗಿ ಇಬ್ಬರನ್ನು ಕೂಡ ನಾವು ಈ ಆರನೇ ಮಂತ್ರದಲ್ಲಿ ಬರುವ ಪುರುಷ ಶಬ್ದದಿಂದ ವಾಚ್ಯರು. ಯಾಕೆ ಯಾಕೆ ಪರಮಾತ್ಮ ಅಲ್ಲ ಅಂದರೆ, ಪುರುಷನನ್ನು ಮಾಡಿ ಯಜ್ಞವನ್ನು ಪೂಜೆ ಪರಮಾತ್ಮನ ಪರಮಾತ್ಮನ್ನೇ ಪಶುವಾಗಿ ಮಾಡಿ ಪರಮಾತ್ಮ ಪೂಜೆ ಮಾಡೋ ಅರ್ಥ ಇಲ್ಲದೆ ಮಾತಾಗಿಬಿಡುತ್ತೆ. ಪರಮಾತ್ಮನ ಪೂಜೆ ಮಾಡಬಹುದು, ಪರಮಾತ್ಮನ ಪೂಜೆ ಮಾಡಬೇಕಂದ್ರೆ ಅವನ ಯಜ್ಞ ಪಶು ಮಾಡುವುದು ಎಲ್ಲಿಂದ ಬರುತ್ತೆ? ಆದ್ದರಿಂದ ಬೇರೆಯವರೇ ಆಗಬೇಕು. ಬೇರೆಯವರು ಯಾರಾಗಬೇಕು ಅಂಥೇಳಿದ್ರೆ ಬ್ರಹ್ಮ ರುದ್ರ ಇಬ್ಬರು ಅಂಥೇಳಿ, ಅಂದರೆ ಬೇರೆ ಬೇರೆ ವಚನಗಳು ಆಧಾರ ಪ್ಲಸ್ ಇಲ್ಲಿ ಕಾಂಟೆಕ್ಸ್ಚುಯಲ್ ಆಗಿ ಕೂಡ ಗೊತ್ತಾಗಿಬಿಡುತ್ತೆ. ಆದ್ದರಿಂದ ಈ ವಿಧವಾಗಿ ಪುರುಷನನ್ನು ಮಾಡಿಕೊಂಡು ಋತುಗಳನ್ನೇ ಆ ಯಜ್ಞ ಸಾಧನಗಳಾಗಿ ಬಳಸ್ಕೊಂಡಿರುವಂಥದ್ದು ಆರನೇ ಮಂತ್ರದಲ್ಲಿ ಹೇಳುತ್ತೆ. ಸೊ ಆರನೇ ಮಂತ್ರವನ್ನು ನಾವು ನೋಡಿದ್ದೀವಿ. ಇಲ್ಲಿ ಏಳನೇ ಮಂತ್ರ ನೋಡಿದಾಗ, ಈ ಯಜುರ್ವೇದದಲ್ಲಿ ಏಳನೇ ಮಂತ್ರ, ಋಗ್ವೇದದಲ್ಲಿ ಹದಿನೈದನೇ ಮಂತ್ರ ಯಾವುದಿದೋ, ಸಪ್ತಾಸ್ಯಾಸನ್ ಪರಿಧಯಸ್ತಿ ಸಪ್ತ ಸಮಿಧ ಕೃತಃ ದೇವ ಯಜ್ಞಂ ತನ್ವಾನ ಅಬದ್ನನ್ ಪುರುಷಂ ಪಶುಂ ಅನ್ನುವ ಮಂತ್ರ, ಹದಿನೈದನೇ ಮಂತ್ರ ಋಗ್ವೇದದಲ್ಲಿ, ಅದು ಯಜುರ್ವೇದದಲ್ಲಿ ಏಳನೇ ಮಂತ್ರ, ಇಲ್ಲ ಎರಡನೇ ವರ್ಗದಲ್ಲಿ ಎರಡನೇ ಮಂತ್ರ, ಎರಡನೇ ವರ್ಗದಲ್ಲಿ ಎರಡನೇ ಮಂತ್ರ ಅದು. ಇಲ್ಲಿ ಆದರೆ ಹದಿನೈದನೇ ಮಂತ್ರ ಋಗ್ವೇದದಲ್ಲಿ. ಆದ್ದರಿಂದ ನಾವು ಋಗ್ವೇದದಲ್ಲಿ ಪಾಠ ತಗೊಂಡರೆ ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಅನ್ನುವ ಆ ಮಂತ್ರ ಎರಡನೇ ಮಂತ್ರ ಆಗುತ್ತೆ. ಅಂದರೆ ಎರಡನೇ ವರ್ಗದಲ್ಲಿ ಎರಡನೇ ಮಂತ್ರ ಋಗ್ವೇದದಲ್ಲಿ ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತ ತೇನ ದೇವ ಆ ಯಜಂದ ಸಾಧ್ಯ ಋಷ ಯಶ್ಚಯೇ ಅನ್ನುವುದು ಎರಡನೇ ವರ್ಗದ ಎರಡನೇ ಮಂತ್ರ. ಅದನ್ನು ನಾವು ಇವತ್ತು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದು ಋಗ್ವೇದದಲ್ಲಿ ಅಂದ್ರೆ ಮತ್ತೆ ಕಾಂಟೆ ಫ್ಲೋನಲ್ಲಿ ಅಂದ್ರೆ ಫ್ಲೋ ಎರಡಕ್ಕೂ ಕೂಡತ್ತೆ. ಎರಡರಲ್ಲಿ ನೀವು ಫ್ಲೋ ನೋಡಿದಾಗ ಕೂಡತ್ತೆ. ಯಜ್ಞ ಅದನ್ನು ಮಾಡಿದರು. ಈಗ ಋಗ್ವೇದ ನೋಡಿದ್ರೆ ಆ ಫ್ಲೋ ಬರುತ್ತೆ ನೋಡಿ. ಆ ಯಜ್ಞಕ್ಕೆ ಏನು ಮಾಡಿದರು? ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತ ತೇನ ದೇವ ಐಜಂತ ಸಾಧ್ಯ ಋಷಸ. ಇಲ್ಲಿ ಕೂಡ ಪುರುಷ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಪುರುಷ ಶಬ್ದ ಯಾರು? ಮೊದಲು ನಾವು ನೋಡಿದಾಗ ಸಹಸ್ರ ಶೇಷ ಪುರುಷ ಅಂತ ಹೇಳಿದ್ರೆ ಅಲ್ಲಿ ಪುರುಷ ಪರಮಾತ್ಮ ಅಂತ ಹೇಳುವುದು. ಒಂದು ಕಡೆ ಪರಮಾತ್ಮ ಅಂತ ಹೇಳಿ ಇನ್ನೊಂದು ಕಡೆ ಬೇರೆ ಬೇರೆ ಬ್ರಹ್ಮನೋ ರುದ್ರನೋ ಹೇಳುವುದಕ್ಕೆ ಏನು ಕಾರಣ ಅಂತ ಹೇಳಿದರೆ, ನಾವು ಯಾವಾಗಲೂ ಹೇಳ್ತೀವಿ ಯಾವುದೇ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ಬೋದು. ಯಾವ ಅರ್ಥವನ್ನು ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬರುವ ಈ ನಾವು ಅದೇ ನೋಡಿದ್ದೀವಿ ನೋಡಿ ಬ್ರಹ್ಮಸೂತ್ರಗಳು ಅವೆಲ್ಲ ನೋಡುವಾಗ ಕೂಡ ಮಂತ್ರಗಳು ಅವು ನೋಡಿದಾಗ ಆ ಮುಂದೆ ಹಿಂದೆ ಬರುವುದು ನೋಡಿ ಅದರ ಬರುವ ಡಿಸ್ಕ್ರಿಪ್ಷನ್ ವಿಶೇಷಣಗಳು ಅದರ ನಿರ್ವಚನಗಳು ಅದರ ಕ್ವಾಲಿಫಿಕೇಶನ್ಸು ಅವೆಲ್ಲ ನೋಡಿದಾಗ ಇದು ಯಾವ್ರಿಗೆ ಹೇಳತ್ತೆ ಅನ್ನೋದು ಗೊತ್ತಾಗಿಬಿಡುತ್ತೆ. ಪರಮಾತ್ಮನನ್ನೇ ಹೇಳುವ ಶಬ್ದಗಳು ಬೇರೆಯವರನ್ನೇ ಹೇಳುವ ಶಬ್ದಗಳು ಎರಡು ಇರ್ಬೋದು. ಅಂದ್ರೆ ಯಾಕಂದ್ರೆ ಶಬ್ದಗಳಿಗೆ ನಾವು ನೋಡಿದ ಅನೇಕ ಅರ್ಥಗಳಿರೋದು ಬೇರೆ ಅವರಿಗೂ ಅನ್ವಯವಾಗುತ್ತೆ ಹೆಸರುಗಳು. ಪರಮಾತ್ಮನಿಗೆ ಯಾರನ್ನು ತಗೋಬೇಕು? ಇಬ್ಬರಿಗೂ ಅನ್ವಯವಾದಾಗ ಯಾರನ್ನು ತಗೋಬೇಕು ಅಂತ ಬಂದರೆ ಇಲ್ಲಿ ಕೂಡ ನೋಡಿ ಪುರುಷಂ ಜಾತಂ ಅಗ್ರತಃ ಅಗ್ರತಃ ಜಾತಂ ಪುರುಷಂ. ಪರಮಾತ್ಮ ಅವನು ಹುಟ್ಟು ಇಲ್ಲದವನು, ಆದ್ದರಿಂದ ಹುಟ್ಟಿದವನನ್ನು ಪುರುಷನಾಗಿ ಮಾಡಿದ್ದಾರೆ ಅಂತ ಬರುತ್ತೆ ಅರ್ಥ. ಆದ್ದರಿಂದ ನಾವು ರಾಯರದು ವ್ಯಾಖ್ಯಾನ ರಾಘವೇಂದ್ರ ತೀರ್ಥರ ವ್ಯಾಖ್ಯಾನ ನೋಡಿದಾಗ ಹೀಗೆ ಶುರುವಾಗುತ್ತೆ ಅದು. ವಪೃಚಾನಾಂ ಪಾಠಕ್ರಮೇ ತು ಪಾಠಕ್ರಮದಲ್ಲಿ ಇಯಂ ದ್ವಿತೀಯ ಋಕ್ ತಮ್ ಯಜ್ಞಂ ಇತಿ ಋಕ್ ದ್ವಿತೀಯ ಜ್ಞೇಯ ಅಂತ ಹೇಳಿ ಎಲ್ಲ ಮಂತ್ರಗಳಲ್ಲಿ ಕೂಡ ಪಾಠಕ್ರಮದಲ್ಲಿ ನಮಗೆ ಎರಡನೇ ವರ್ಗದಲ್ಲಿ ಎರಡನೇ ಮಂತ್ರ ಇಯಂ ದ್ವಿತೀಯ ಋಕ್ ಪಾಠಕ್ರಮೇ ಪಾಠಕ್ರಮದಲ್ಲಿ ಬಹು ರುಚಾನಾಂ ಋಕ್ ಅಂದ್ರೆ ಮಂತ್ರ ರುಚಾನಾಂ ಋಕ್ ಅನ್ನುವ ಶಬ್ದದ ಬಹುವಚನ ಮಂತ್ರಗಳ ಅಂತ ಹೇಳಿ ಅಂದ್ರೆ ಅನೇಕ ಸಂಪ್ರದಾಯ ಎಲ್ಲ ಕಡೆ ಬಂದಿರುವಂತದಲ್ಲಿ ಅನೇಕ ರೀತಿಯಲ್ಲಿ ಅವರು ಮಾಡಿದವರು ಅವರೆಲ್ಲರೂ ಕೂಡ ಪಾಠಕ್ರಮದಲ್ಲಿ ಈ ಮಂತ್ರವನ್ನು ತಮ್ ಯಜ್ಞಮಿತಿ ಋಕ್ ದ್ವಿತೀಯ ಜ್ಞೇಯ ಎರಡನೇ ಮಂತ್ರವಾಗಿ ಅಂದ್ರೆ ಎರಡನೇ ವರ್ಗದಲ್ಲಿ ಎರಡನೇ ಮಂತ್ರ ಒಟ್ಟಾರೆ ತಗೊಂಡಾಗ ಏಳನೇ ಮಂತ್ರ ಆಗುತ್ತೆ ಅದನ್ನು ತಗೊಂಡು ಹೇಳಿದ್ದಾರೆ. ಇಲ್ಲಿ ಯಜ್ಞಂ ಇಲ್ಲಿ ನಾವು ಅನ್ವಯ ಮಾಡಿಕೊಂಡಾಗ ಹೇಗೆ ಬರುತ್ತೆ ಅಂದ್ರೆ ನೋಡಿ ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತ ತೇನ ದೇವ ಐದಂತ ಸಾಧ್ಯ ಋಷಯಶ್ಚಯೇ. ದೇವಾ ಸಾಧ್ಯಾ ಋಷಯಶ್ಚಯೇ ಅವರು ತಮ್ ಯಜ್ಞಂ ಬರಿಷಿ ಪ್ರೋಕ್ಷನ್ ಐಜಂತ ಏನು ಅಗ್ರತಃ ಜಾತಂ ಪುರುಷಂ ಪ್ರೋಕ್ಷನ್ ಬರಿಷಿಷಿ ಅಗ್ರತಃ ಜಾತಃ ಪುರುಷಂ ಪ್ರೋಕ್ಷನ್. ಬರಿಷಿಷಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರೋಕ್ಷನ್ ಅನ್ನೋ ಶಬ್ದಕ್ಕೇನು? ಪುರುಷಂ ಅನ್ನೋ ಶಬ್ದ ಯಾರನ್ನು ಹೇಳುತ್ತೆ? ಅಗ್ರತಃ ಜಾತಂ ಅಂದ್ರೆ ಏನು? ತೇನ ಆ ಕಾರಣ ದೇವ ಐಜಂತ ಮಾಡ್ತಾರೆ ಅನ್ನೋದು. ಇವು ಎಲ್ಲ ಶಬ್ದಗಳ ಅರ್ಥವನ್ನು ನೋಡೋಣ. ಅನ್ವಯ ಹೀಗೆ ನಮಗೆ ಐಜಂತ ಅನ್ನುವುದು ವರ್ಬ್ ಕ್ರಿಯೆ ಆಯ್ದಂತ ಯಜ್ಞವನ್ನು ಮಾಡಿದರು. ಏನು ಆಯ್ದಂತ ಪೂಜೆಯನ್ನು ಮಾಡಿದ್ದಾರೆ. ಯಾರಿಗೆ ತಮ್ ಯಜ್ಞಂ, ಆ ಪರಮಾತ್ಮನನ್ನು ಯಜ್ಞನಾಮಕ ಪರಮಾತ್ಮನನ್ನು ಆಯ್ದಂತ ಪೂಜೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ದೇವ. ದೇವ ತಮ್ ಯಜ್ಞಂ ಆಯ್ದಂತ. ದೇವ ಅವರೊಬ್ಬರೇ ಮಾಡಿದ್ದಾರ? ಇಲ್ಲ. ದೇವ ಸಾಧ್ಯ ಋಷಯಶ್ಚ. ಏ ದೇವ ಸಾಧ್ಯ ಋಷಿ, ಯಾವುದಾದರೆ ಯಾರಾದರೆ ಸಾಧ್ಯ ದೇವ ಋಷಿಯರು ಎಲ್ಲರೂ ಕೂಡ ಆ ಯಜ್ಞಂ ಆಯ್ದಂತ, ಆ ಪರಮಾತ್ಮನನ್ನು ಮಾಡಿದ್ದಾರು. ಏನು ಹೇಗೆ ಮಾಡಿದ್ದಾರೆ? ಅಗ್ರತಃ ಜಾತಂ ಪುರುಷಂ ಬರ್ಹಿಷಿ ಪ್ರೋಕ್ಷನ್ ಆಯ್ದಂತ. ಇದು ಅನ್ವಯ. ಈಗ ಒಂದೊಂದು ಶಬ್ದದ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಜ್ಞಂ ಅಂತ ಹೇಳಿದರೆ ಯಜ್ಞ ಸಾಧನ ಭೂತಂ ತಂ ಯೂಪೆ ಮನಸಾ ಬದ್ಧಂ ವಾ ಪಶುತ್ವೇನ ಕಲ್ಪಿತಂ. ಯಜ್ಞವನ್ನು ಮಾಡಿದ್ದಾರೆ. ಯಜ್ಞ ಸಾಧನ ಭೂತಂ ತಂ ಯಜ್ಞಂ, ಆ ಯಜ್ಞವನ್ನು ಮಾಡಿದ್ದಾರೆ. ಆ ಯಜ್ಞ ಭಗವಂತನನ್ನು ಉದ್ದೇಶವಾಗಿಟ್ಟುಕೊಂಡು ಯಜ್ಞವನ್ನು ಮಾಡಿದ್ದಾರೆ. ಯಜ್ಞ ಸಾಧನ ಭೂತಂ, ಅದನ್ನು ತಂ ಯೂಪೆ ಮನಸಾ ಬದ್ಧಂ ವಾ ಪಶುತ್ವೇನ ಕಲ್ಪಿತಂ ವಾ. ಏನು ಆ ಯಜ್ಞಕುಂಡಲದಲ್ಲಿ ಮಾಡುವಂಥದ್ದು? ಭಗವಂತನನ್ನು ಪರಮಾತ್ಮನ ತಮ್ಮಂದ್ರೆ ಆ ಪರಮಾತ್ಮನನ್ನು ಇಲ್ಲಿ ಏನು ಮಾಡಿದ್ದಾರೆ? ಇಲ್ಲ, ಇಲ್ಲಿ ಆಕ್ಚುಲಿ ತಮ್ ಅನ್ನೋದು ಪರಮಾತ್ಮನನ್ನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ, ನಾವು ಕಾಂಟೆಕ್ಸ್ಟ್ ಎಲ್ಲ ನೋಡಿದಾಗ ತಮ್ ಪುರುಷಂ ಅಗ್ರತಃ ಜಾತಂ ಎಲ್ಲ ದ್ವಿತೀಯ ವಿಭಕ್ತಿಗಳಲ್ಲಿದೆ. ಆದ್ದರಿಂದ ತಮ್ ಅನ್ನುವುದು ಪುರುಷಂ ಅಗ್ರತಃ ಜಾತಂ ಅದಕ್ಕೆ ಅನ್ವಯವಾಗಬೇಕು. ಆ ಅಗ್ರತಃ ಜಾತನಾದ ಆ ಪುರುಷನನ್ನು ಆಯ್ದಂತ ದೇವತೆಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಯಜ್ಞವನ್ನು ಮಾಡಿದ್ದಾರೆ. ಸೊ ಪರಮಾತ್ಮನನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನ್ನೋದು ನಾವು ಸಂಕಲ್ಪ ಮಾಡಿಕೊಳ್ಳೋದು. ಪರಮಾತ್ಮನಿಗೆ ಪೂಜೆ ಮಾಡಿದ್ದಾರೆ. ಆದರೆ ಇಲ್ಲಿ ತಮ್ ಅನ್ನುವ ಶಬ್ದ ನಾವು ನೋಡಿದಾಗ ಪುರುಷಂ ಅನ್ನುವ ಶಬ್ದಕ್ಕೆ ಅನ್ವಯವಾಗತ್ತೆ. ಪುರುಷ ಅಂದ್ರೆ ಯಾರು ಅನ್ನೋದು ಪ್ರಶ್ನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಅದನ್ನು ಹೇಳುವಾಗ ಸಜಾತ ಇತ್ಯಾದಿನ ಪ್ರಕೃತಂ ಪುರುಷಂ ಮನಸಾ ಬರ್ಹಿಷಿ. ಬರ್ಹಿಷಿ ಅಂತ ಹೇಳಿದ್ರೆ ದರ್ಭ ಸಂಸ್ಥರೇ ಅಂತೇಳಿ, ದರ್ಭಗಳ ಒಂದು ಕಟ್ಟಿರತ್ತೆ ನೋಡ್ರಿ, ಆ ದರ್ಭಗಳ ಕಟ್ಟಿನಲ್ಲಿ. ಇಲ್ಲ, ಬರ್ಹಿ ಅನ್ನೋದು ಒಂದು ಯಜ್ಞದ ಹೆಸರು ಆಗಿದೆ. ಆದ್ದರಿಂದ ಯಜ್ಞದಲ್ಲಿ ಬೇಸಿಕ್ ಆಗಿ ಅದು ಸಪ್ತಮಿ ಬಹುವಚನ, ಲೊಕೇಟಿವ್ ಕೇಸ್ ಪ್ಲೂರಲ್. ಆದ್ದರಿಂದ ಬರ್ಹಿ ಅನ್ನುವ ದರ್ಭೆಗಳ ಕಟ್ಟಿನಲ್ಲಿ ಬರ್ಹಿಷಿ, ಅಥವಾ ಬರ್ಹಿಹಿ ಅನ್ನೋದು ಒಂದು ಯಜ್ಞ. ಆದ್ದರಿಂದ ಆ ಯಜ್ಞದಲ್ಲಿ ಬರ್ಹಿಷಿ, ಆ ಯಜ್ಞದಲ್ಲಿ ಇಲ್ಲ ಆ ದರ್ಭೆಗಳ ಕಟ್ಟಿನಲ್ಲಿ, ಅದರಲ್ಲಿ ಆಕ್ಚುಲಿ ಸಪ್ತಮಿ ಏಕವಚನ, ಬರ್ಹಿಷಿ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ ಆಗುತ್ತೆ. ಆ ದರ್ಭೆಗಳ ಕಟ್ಟು, ಕಟ್ಟು ಇಸ್ ಸಿಂಗುಲ್. ಆದ್ದರಿಂದ ಅಲ್ಲಿ ಅದರಲ್ಲಿ ದರ್ಭೆಗಳ ಕಟ್ಟಿನಲ್ಲಿ ಇಲ್ಲ ಬರ್ಹಿ ಅಂತ ಕರೆಯಲ್ಪಡುವ ಯಜ್ಞದಲ್ಲಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಪ್ರೋಕ್ಷಣ. ಪ್ರೋಕ್ಷಣ, ನಾವು ಪ್ರೋಕ್ಷಣ ಅಂತ ಪ್ರಯೋಗ ಮಾಡ್ತೀವಿ. ಪ್ರೋಕ್ಷಣ ಅಂದ್ರೆ ಪ್ರಉಕ್ಷಣ, ಪ್ರಕರ್ಷೇನ ಉಕ್ಷ. ಉಕ್ಷ ಅಂದ್ರೆ ನೀರಿನಿಂದ ಪ್ರೋಕ್ಷಣ. ಉಕ್ಷ ಅನ್ನುವ ಧಾತುವಿಗೆ ಸೇಚನ ಮಾಡುವುದು, ಸೋಕಿಂಗ್, ಸೋಕಿಂಗ್ ಅನ್ನುವ ಅರ್ಥ. ಚೆನ್ನಾಗಿ ಸೋಕ್, ಪ್ರ ಉಕ್ಷ, ಪ್ರೋಕ್ಷಣೆ ಅಂತ ನಾವು ಪ್ರಕರ್ಷೇನ ಉಕ್ಷಣ ಪ್ರೋಕ್ಷಣ ಮಾಡಿಕೊಳ್ಳುವುದು. ಅಂದ್ರೆ ಉಕ್ಷಣ ಅಂತ ಹೇಳಿದ್ರೆ ಸೇಚ, ಸ್ಪ್ರಿಂಕ್ಲಿಂಗ್, ಸ್ಪ್ರಿಂಕ್ಲಿಂಗ್ ಪ್ರೊಫಿಷಿಯಂಟ್ಲಿ, ಚೆನ್ನಾಗಿ ನಾವು ಅದಕ್ಕೆ ನೀರನ್ನು ಹಾಕುವ, ನಾವು ಒಂದೊಂದೆರಡು ಡ್ರಾಪ್ ಬರೆಸ್ ಹಾಕೊಂಡು ಮಾಡಿದೆ. ಯಾಕಂದ್ರೆ ಕಾಂಟೆಕ್ಸ್ಚುಯಲ್ ಆಗಿ ಅಷ್ಟು ಜನಕ್ಕೆ ಅಷ್ಟು ನೀರು ಹಾಕಲಿಕ್ಕೆ ಬರೋದಿಲ್ಲ. ನಿಜವಾಗಿ ನಿಮ್ಗೆ ಕೆಲವು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದೊಂದು ಸಂದರ್ಭದಲ್ಲಿ ಪುರೋಹಿತರ ಅವಕಾಶ ಇದ್ದಾಗ ಪ್ರೋಕ್ಷಣೆ ಮಾಡ್ತಾರೆ, ಚೆನ್ನಾಗಿ ತೊಯ್ಯುವಂತೆ ಪ್ರೋಕ್ಷಣೆ ಮಾಡ್ತಾರೆ. ಯು ಗಾಟ್ ಟು ಕಂಪ್ಲೀಟ್ಲಿ ಗೆಟ್ ಸೋಕ್ಡ್, ಅಷ್ಟುವರೆಗೂ ಮಾಡ್ಬೇಕು. ಅದಕ್ಕೆ ಪ್ರೋಕ್ಷಣೆ, ಸುಮ್ಮನೆ ಉಕ್ಷಣೆ ಅಲ್ಲ, ಅದು ಪ್ರೋಕ್ಷಣೆ. ಚೆನ್ನಾಗಿ ಪ್ರಕರ್ಷೇಣ ಉಕ್ಷಣೆ ಮಾಡಿಕೊಳ್ಳುವುದು, ಸೇಚನೆ ಮಾಡುವುದು. ಆದ್ದರಿಂದ ಆ ಮಂತ್ರದ ನೀರಿನಿಂದ ಚೆನ್ನಾಗಿ ಪ್ರೋಕ್ಷಣೆ. ಸೊ ಆದ್ದರಿಂದ ಈ ಬರ್ಹಿಷಿ ದರ್ಭೆಗಳ ಕಟ್ಟಿನಲ್ಲಿ ಪ್ರಉಕ್ಷಣ್, ಚೆನ್ನಾಗಿ ಪ್ರೋಕ್ಷಣೆ ಮಾಡುತ್ತಾ ಮಾಡುವಂಥದ್ದು. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಪುರುಷನನ್ನು ಅಲ್ಲಿ ಇಟ್ಟು, ಅಂದ್ರೆ ತಮ್ ಅವನನ್ನು, ಆ ಪುರುಷನನ್ನು ಅಂದ್ರೆ ಯೂಪ, ಇದು ಮಾನಸಿಕ ಯಜ್ಞ ನೋಡಿ, ಇಮ್ಯಾಜಿನ್, ಮಾನಸಿಕ ಯಜ್ಞ. ಆದ್ರೆ ಮಾನಸಿಕ ಯಜ್ಞದಲ್ಲಿ ಕೂಡ ಇವೆಲ್ಲವನ್ನು ನಾವು ಚಿಂತನೆ ಮಾಡಬೇಕು. ಒಂದು ಸ್ತಂಭಕ್ಕೆ ಯಜ್ಞದ ಪಶುವನ್ನು ಕಟ್ಟುತ್ತಾರೆ, ಹಾಗೆ ಯೂಪ ಸ್ತಂಭಕ್ಕೆ ಬಂಧನೆ ಮಾಡಿದ್ದಾರೆ. ಬ್ರಹ್ಮ ಅನ್ನುವ ಯಜ್ಞ ಪಶು, ಇಲ್ಲ ರುದ್ರ ಅನ್ನುವ, ಅಂದ್ರೆ ಇಲ್ಲಿ ಬ್ರಹ್ಮರುದ್ರ ನೋಡ, ಇದರಿಂದ ನಮ್ಗೆ ಗೊತ್ತಾಗತ್ತೆ. ಈ ಮಾನಸಿಕ ಯಜ್ಞ ಮಾಡುವಾಗ ಬ್ರಹ್ಮರುದ್ರರೇ ತಮ್ಮ ದೇಹವನ್ನು, ಅಂದ್ರೆ ಒಂದು ರೂಪವನ್ನು, ಅವ್ರಿಗೆ ಅನೇಕ ದೇಹಗಳಿದೆ. ಆದ್ದರಿಂದ ಯಜ್ಞ ಪಶುಗೆ ಬೇಕಾದ ಒಂದು ದೇಹವನ್ನು ಕೊಡುವ ಸಾಮರ್ಥ್ಯ ಉಳ್ಳವರು. ಆದ್ದರಿಂದ ಒಂದು ದೇಹವನ್ನು ಕೊಡ್ತಾರೆ ಯಜ್ಞ ಪಶುವಾಗ, ಆಗುಲಕ್ಕೆ ಒಂದು ದೇಹವನ್ನು ಕೊಡ್ತಾರೆ ಬ್ರಹ್ಮದೇವರು, ಇಲ್ಲ ರುದ್ರದೇವರು. ಆದ್ದರಿಂದ ಅವ ಯಜ್ಞ ಪಶುವಾಗಿರುವಂತಹ ಬ್ರಹ್ಮ, ಆ ಇಲ್ಲ ರುದ್ರ ಅವರನ್ನು, ಚತುರ್ಮುಖ ಬ್ರಹ್ಮನನ್ನು ಅವರನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಜ್ಞಂ ಯಜ್ಞ ಸಾಧನ ಭೂತಂ ತಂ ಯೂಪೆ ಮನಸಾಬದ್ಧಂ ವಾ. ಮನಸ್ಸಾ ಸಂಕಲ್ಪ ಮಾಡಿಕೊಂಡು ಕಟ್ಟಾಕಿದ್ದಾರೆ ಅಷ್ಟೇ, ಫಿಸಿಕಲ್ ಆಗಿ ಕಟ್ಟಾಕಿಲ್ಲ. ಪಶುತ್ವೇನ ಕಲ್ಪಿತಂ ವಾ ಸಜಾತ ಇತ್ಯಾದಿನ ಪ್ರಕೃತಂ ಪುರುಷಂ, ಈಗ ಹೇಳಲ್ಪಡುವಂತಹ ಈ ಪುರುಷನನ್ನು, ಯಜ್ಞ ಪಶುವಾದ ಪುರುಷನನ್ನು ಮನಸ ಮನಸ್ಸಿನಿಂದ ಬರ್ಹಿಹಿ ದರ್ಭ ಸಂಸ್ಥರೆ ದರ್ಭಗಳ ಕಟ್ಟಿನಲ್ಲಿ, ಯದ್ವಾ ಬರ್ಹಿಹಿ ಇತಿ ಯಜ್ಞ ನಾಮ ಯಜ್ಞೆ, ಇಲ್ಲ ಅಂತ ಹೇಳಿದರೆ ಬರ್ಹಿಹಿ ಅಂತ ಕರೆಯಲ್ಪಡುವಂತಹ ಯಜ್ಞದಲ್ಲಿ ಯಜ್ಞೆ ಪ್ರೌಕ್ಷನ್ ಅದ್ಭಿಹಿ ಸೇಚಿತವಂತಹ ಪ್ರಕರ್ಷೇಣ ಉಕ್ಷನ್ ಅದ್ಭಿಹಿ ಅಪ್ ಅನ್ನುವ ಧಾತುವಿಗೆ ತೃತೀಯ ವಿಭಕ್ತಿ ಬಹುವಚನ ಅದ್ಭಿಹಿ ಆಗತ್ತೆ. ಇದು ಬಹಳ ಸ್ಪೆಷಲ್ ಕೇಸ್. ಅಭಿಹಿ ಆಗೋದಿಲ್ಲ, ಅಪ್ ಅದ್ಭಿಹಿ ಆಗತ್ತೆ. ಆದ್ದರಿಂದ ಅದ್ಭಿಹಿ ಸೇಚಿತವಂತಹ, ನೀರಿನಿಂದ ಚೆನ್ನಾಗಿ ತೊಯಿಸಿರುವಂತಹ, ಸೇಚನೆ ಮಾಡಿರುವಂತಹ ಕೆಲಸವನ್ನು ಮಾಡಿ ಉಕ್ಷ ಸೇಚನೆ ಅಂತೇಳಿ ಸೇಚನ ಅನ್ನುವುದು. ಆದ್ದರಿಂದ ಪರ್ಯಜ್ಞೀಕರಣಾದಿ ಸಂಸ್ಕಾರಂ ಕೃತವಂತಹ ಪರಮಪುರುಷ ವ್ಯಾವತ್ಯರ್ಥಂ ಉಕ್ತಂ, ಇದು ಪುರುಷ ಅಂದ್ರೆ ಪರಮಪುರುಷ ಪರಮಾತ್ಮನನ್ನು ಹೇಳುತ್ತೋ ಅಂತ ಸಂದೇಹ ಬರುತ್ತ. ಆದ್ದರಿಂದ ಅದನ್ನು ವ್ಯಾವರ್ತನೆ ಎಕ್ಸ್ಕ್ಲೂಡ್ ಮಾಡುವುದಕ್ಕಾಗಿ ಒಂದು ವಿಶೇಷಣ ಹಾಕಿದ್ದಾರೆ. ಅಗ್ರತೋ ಜಾತಂ ಪುರುಷಂ, ಮುಂದೆ ಹುಟ್ಟಿರುವಂತಹ ಪುರುಷ, ಮೊದಲು ಹುಟ್ಟಿದ ಪುರುಷ, ಫಸ್ಟ್ ಬಾರ್ನ್, ಫಸ್ಟ್ ಬಾರ್ನ್ ಪುರುಷ. ಯಾರು ಫಸ್ಟ್ ಬಾರ್ನ್ ಅಂತ ಹೇಳಿದರೆ ಪರಮಾತ್ಮನಿಗೆ ಮೊದಲು ಹುಟ್ಟಿದವರು ಬ್ರಹ್ಮದೇವರು, ಆದ್ದರಿಂದ ಫಸ್ಟ್ ಬಾರ್ನ್. ಸೊ ಆದ್ದರಿಂದ ಅಗ್ರತಃ ಜಾತಂ ಪುರುಷಂ ಬ್ರಹ್ಮದೇವರನ್ನು. ಮತ್ತೆ ರುದ್ರದೇವರು ಅವರು ಫಸ್ಟ್ ಬಾರ್ನ್ ಅಲ್ಲ ಅಲ್ಲವಲ್ಲ. ರುದ್ರದೇವರು ಅಂದ್ರೆ ಪರಮಾತ್ಮನಿಗೆ ಫಸ್ಟ್ ಬಾರ್ನ್ ಅಲ್ಲ, ಬ್ರಹ್ಮನಿಗೆ ಫಸ್ಟ್ ಬಾರ್ನ್ ರುದ್ರದೇವರು. ಆದ್ದರಿಂದ ಬ್ರಹ್ಮ ಯಜಮಾನಿಯಾಗಿದ್ದಾಗ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಯಜಮಾನಿಯಾದಾಗ ಅವರಿಗೆ ಫಸ್ಟ್ ಬಾರ್ನ್, ಅಗ್ರತೋ ಜಾತಂ ಅವರಿಗೆ ಮೊದಲು ಹುಟ್ಟಿದಂತಹ ರುದ್ರದೇವರನ್ನು. ಎರಡು ಕೂಡ ಅಗ್ರತೋ ಜಾತಂ ಅನ್ನುವುದು ಇಬ್ಬರಿಗೂ ಅನ್ವಯ ಮಾಡ್ಕೋಬಹುದು. ಇದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ಹರೇಹೇ ಪ್ರಥಮತೋ ಜಾತ ಇತ್ಯರ್ಥ, ಇಲ್ಲ ಬ್ರಹ್ಮದೇವರ ಚತುರ್ಮುಖಸ್ಯ ಪ್ರಥಮೋ ಜಾತ ಯಥಾಯೋಗ್ಯವಾಗಿ ನಾವು ತಗೊಳ್ಳುವುದು. ತೇನ ಪುರುಷರೂಪೇಣ ಪಶುನ ಯೇ ದೇವಾಹ ಸಾಧ್ಯ ಋಷಯಶ್ಚಯೇ ತೇ ಸರ್ವೇ ಯಜ್ಞಂ ಇತ್ಯನುಸಂಗ ಅಂಥೇಳಿ. ತೇನ ಅವನಿಂದ ಅಂದರೆ ಆ ಪುರುಷರೂಪೇಣ ಪಶುನ, ಪುರುಷರೂಪನಾದ ಪಶುವಿನಿಂದ, ಬ್ರಹ್ಮದೇವರು ಇಲ್ಲ ರುದ್ರದೇವರು, ಅದರಿಂದ ಯೇ ದೇವಾಹ ಸಾಧ್ಯ ಋಷಯಶ್ಚ ತೇ ಸರ್ವೇ ಯಜ್ಞಂ, ಯಾವ ದೇವತೆಗಳು ಸಾಧ್ಯ ಋಷಿಯಲ್ಲೆಲ್ಲ ಮಾಡ್ತಾ ಇದ್ದಾರೋ ಅವರು ಎಲ್ಲರೂ ಕೂಡ ಯಜ್ಞವನ್ನು ಆಯ್ದಂತ ಮಾಡಿದರು. ಆದ್ದರಿಂದ ಈ ಎಲ್ಲ ದೇವತೆಗಳು ಸಾಧ್ಯರು ಋಷಿಗಳು ಎಲ್ಲರೂ ಸೇರಿ ಯಜ್ಞವನ್ನು ಮಾಡಿದ್ದಾರೆ, ಈ ಮಾನಸಿಕ ಯಜ್ಞವನ್ನು. ಅದಕ್ಕೆ ಆ ಪುರುಷರೂಪನಾದ ಪಶುವಾಗಿ ಬ್ರಹ್ಮದೇವರನ್ನು ಇಲ್ಲ ರುದ್ರದೇವರನ್ನು ಇಟ್ಟುಕೊಂಡು ಆ ದರ್ಭೆಯ ಕಟ್ಟಿನಲ್ಲಿ ಇಲ್ಲ ಬರ್ಹಿ ಅನ್ನುವ ಯಜ್ಞದಲ್ಲಿ ಆ ಯಜ್ಞವನ್ನು ಭಗವಂತನ ಪೂಜೆಯನ್ನು, ಯಜ್ಞ ಯಜ ಪೂಜಾಯಾಮ್, ನಮಗೆ ಅನ್ಫಾರ್ಚುನೇಟ್ ಇಂಗ್ಲಿಷ್ ನಲ್ಲಿ ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್ ಅಂತ ಎಲ್ಲ ಕಡೆ, ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್ ಇಸ್ ಇನ್ಕರೆಕ್ಟ್ ಟ್ರಾನ್ಸ್ಲೇಷನ್, ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್ ಅಲ್ಲ. ಯಾಕಂದ್ರೆ ಬಲಿ ಕೊಡ್ತಾರೆ ಸ್ಯಾಕ್ರಿಫೈಸ್, ಯಾಕಂದ್ರೆ ಕೆಲವು ಯಜ್ಞಗಳಲ್ಲಿ ಬಲಿ ಕೊಡೋದು ಇಲ್ಲದೇ ಇರಬಹುದು. ಆದ್ದರಿಂದ ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್ ಇದು ದೇವ ಪೂಜಾಯಾಮ್ ಅಂತೇಳಿ, ಭಗವಂತನ ಪೂಜೆ. ಯಜ್ಞ ಅಂತ ಹೇಳಿದ್ರೆ ಅಗ್ನಿ ಪ್ರತೀಕದಲ್ಲಿ ಭಗವಂತನ ಪೂಜೆ. ಇದನ್ನು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಇನ್ ದ ಫಾರ್ಮ್ ಆಫ್ ದ ಫೈರ್ ವರ್ಷಿಪಿಂಗ್ ದ ಲಾರ್ಡ್, ಅಷ್ಟು ದೊಡ್ಡದು ಹೇಳಕ್ ಕಷ್ಟ ಆಗೋದೆ ಅಂತ ಹೇಳಿ ಅದಕ್ಕೆ ಸ್ಯಾಕ್ರಿಫೈಸ್ ಅದು ವರ್ಷಿಪ್ ಅಂತ ಇಟ್ಕೊಂಡು ಬಿಡುದು. ಇಲ್ಲ ಶಾರ್ಟ್ ಒಂದೇ ಬೇಕಂದ್ರೆ ವರ್ಷಿಪ್, ಅದನ್ನು ಎಲಾಬ್ರೇಟ್ ಮಾಡ್ಬೇಕಂದ್ರೆ ಅಗ್ನಿ ಪ್ರತೀಕದಲ್ಲಿ, ಸೊ ಇನ್ ದ ಫಾರ್ಮ್ ಆಫ್ ದ ಫೈರ್ ವರ್ಷಿಪಿಂಗ್ ದ ಲಾರ್ಡ್ ಅಷ್ಟೇ. ಆ ವಿಧವಾಗಿ ಯಜ್ಞವನ್ನು ಇಜ್ಯತ್ವ ಹೇತುನ ಯಜ ಪೂಜಾ ಎಂಬ ಇಜ್ಯತ್ವ ಪೂಜಿಸಲಕ್ಕೆ ಯೋಗ್ಯನಾಗಿದ್ದಾನೆ. ಆದ್ದರಿಂದ ಯಜ್ಞನಾಮಕಂ ಪ್ರಾಕ್ ಪುರುಷಪದೇನ ಪ್ರಕೃತಂ ವಿಷ್ಣುಂ ಐದಂತ, ಯಜ್ಞವನ್ನು ಮಾಡಿದ್ದಾರೆ ಯಜ್ಞನಾಮಕ ಪರಮಾತ್ಮನನ್ನು. ಯಜ್ಞನಾಮಕಂ ಪುರುಷಪದೇನ ಪ್ರಕೃತಂ ವಿಷ್ಣುಂ, ಪರಮಪುರುಷನಾಗಿ ಆ ಸಹಸ್ರಶೀರ್ಷ ಪುರುಷ ಅಂತೇಳಿ ಆ ಪುರುಷ ಪದದಿಂದ ಇರುವಂತಹ ವಿಷ್ಣುವನ್ನು ಪೂಜೆ ಮಾಡುವರಾಗಿ ಆರಾಧಿತವಂತಹ ಐದಂತ ಆರಾಧಿತವಂತಹ ಆರಾಧನೆಯನ್ನು ಮಾಡಿದ್ದಾರೆ ಪೂಜೆ. ಅದಕ್ಕೆ ನೋಡಿ ಐದಂತ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಲ್ಲ, ಆರಾಧಿತವಂತಹ ಪೂಜೆ ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ ಅಂತೇಳಿ. ಯದ್ವಾ ವಿಷ್ಣು ರುದ್ರೇಣ ಪಶುನ ಬ್ರಹ್ಮಾಜ್ಯೇಷ್ಠೇನ ಸೂನುನ, ಅದಕ್ಕೆ ನಾರಾಯಣನಿಗೆ ಮೊದಲನೇ ಮಗ, ಇಲ್ಲಿ ಬ್ರಹ್ಮಾಜ್ಯೇಷ್ಠೇನ ಸೂನುನ ಅಯಜನ್ ಮಾನಸೇ ಯಜ್ಞೆ ಪಿತರಂ ಪ್ರಪಿತಾಮಹ ಇತಿ ಚತುರ್ಥೇ ಗೀತಾಭಾಷ್ಯೋಕ್ತ ಶ್ಲೋಕ. ಅಲ್ಲಿನ ಗೀತಾಭಾಷ್ಯದಲ್ಲಿ ಕೂಡ ನಾವು ಹೇಳಿದ ನೋಡೋಣ 20. ಸೊ ಅಲ್ಲಿ ಹೇಳಿದ ರೀತಿಯಲ್ಲಿ ಪರಮಪುರುಷನಾದ ರುದ್ರನನ್ನು ಕೂಡ ಧ್ಯೇಯ ಬ್ರಹ್ಮ ಯಜಮಾನ ದೇವಾದಯ ಋತ್ವಿದಃ ತತಶ್ಚ ಅಯಮರ್ಥ ಅಂತೇಳಿ. ಸೊ ಆದ್ದರಿಂದ ರುದ್ರದೇವರನ್ನು ಪಶು ಯಜ್ಞ ಪಶುವಾಗಿ ಯಜ್ಞ ಪಶು ಪುರುಷನಾಗಿ ಚಿಂತನೆ ಮಾಡ್ತಾ, ಬ್ರಹ್ಮದೇವರನ್ನು ಯಜಮಾನಿಯಾಗಿ ಮಾಡಿಕೊಳ್ಳುತ್ತಾ, ಈ ಎರಡು ಅರ್ಥದಲ್ಲಿಯೂ ಕೂಡ ದೇವತೆಗಳು ಸಾಧ್ಯರು ಋಷಿಗಳು ಅವರೆಲ್ಲರೂ ಋತ್ವಿಜರಾಗಿದ್ದಾರೆ, ಯಜ್ಞ ಮಾಡುವವರಾಗಿದ್ದಾರೆ ಅಂತ. ತತಶ್ಚ ಅಯಮರ್ಥ ವಿರಾಜೋ ಅಧಿಪುರುಷ. ಸೊ ಆದ್ದರಿಂದ ವಿರಾಜೋ ಅಧಿಪುರುಷ ಅನ್ನುವ ಐದನೇ ಮಂತ್ರದಲ್ಲಿ ಹೇಳುವಂತಹ ವಿರಾಜ ಚತುರ್ಮುಖ ತದಿಂದ ನಾವೆಲ್ಲ ನೋಡಿದ್ದೀವಿ ಆ ಮಂತ್ರದಲ್ಲಿ ಹೇಳಿದ ರೀತಿಯಲ್ಲಿ, ಅದನ್ನು ಇಲ್ಲಿ ಕನೆಕ್ಟ್ ಮಾಡಿಕೊಳ್ತಾ ಐದು ಆರು ಏಳು ಮಂತ್ರಗಳನ್ನು ಒಟ್ಟಿಗೆ ನಾವು ಈ ವಿಧವಾಗಿ ಚಿಂತನೆ ಮಾಡಬಹುದು. ಈ ವಿಧವಾಗಿ ಯಜ್ಞವನ್ನು ಮಾಡಿದ್ದಾರೆ ಎಲ್ಲರೂ ಸೇರಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಇದು ಸಂಕ್ಷೇಪವಾಗಿ ಹೇಳಿದ್ದೀನಿ. ಅದರಿಂದ ರುದ್ರಂ ಸಮಾಸ ದೇವ ಇತ್ಯುಕ್ತೆ ದೇವಾದಿಭ್ಯೋ ಅಧಿಕ ಸನ್ ಪುರುಷ ರುದ್ರ ಅಜಾಯತ ಇತ್ಯಥೋ ಧ್ಯೇಯ. ಆದ್ದರಿಂದ ದೇವಾದಿಗಳಿಗಿಂತ ಅಧಿಕನಾಗಿ ಇದ್ದು ಪುರುಷನಾದ ರುದ್ರದೇವರು ಚತುರ್ಮುಖ ಬ್ರಹ್ಮದೇವರಿಗೆ ಹುಟ್ಟಿದ್ದಾರೆ ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡಾಗ ಇಲ್ಲಿ ಜ್ಯೇಷ್ಠ ಸೂನುತ್ವ ಅದನ್ನು ಹೇಳಿದಂತಾಗತ್ತೆ. ಆದ್ದರಿಂದ ಸಜಾತ ಇತ್ಯಾದೇ ಪೂರ್ವಮ್ಯಥಾ ಸಂಭವಂ ಪೂರ್ವವತ್ ಅರ್ಥ ಯತ್ ಪುರುಷೇಣ ರುದ್ರರೂಪೇಣ ಹವಿಷ ದೇವಾಹ ಬ್ರಹ್ಮಾದೇಹ ಇತಿವ ಬ್ರಹ್ಮ ಇತಿ ಉಪಲಕ್ಷಣ ಬ್ರಹ್ಮ ದೇವಾಶ್ಚ ಇತಿವ ಪುರುಷಂ ಜಾತಮಕೃತ ಇತ್ಯಸ್ಯ ಅಗ್ರತೋ ಜಾತಂ ಪುರುಷಂ ಬುದ್ಧಂ ಚತುರ್ಮುಖ ದೇವೇಭ್ಯ ಪ್ರಥಮತೋ ಜಾತಂ ಜ್ಯೇಷ್ಠ ಶಿಷ್ಟಂ ಪ್ರಾಗವತ್ ಅಂತೇಳಿ. ಅಂದ್ರೆ ಇದು ನಾವೀಗೆಲ್ಲ ಚಿಂತನೆ ಮಾಡಿದ್ದೆ, ರುದ್ರನನ್ನು ಆಶ್ರಯ ಮಾಡಿಕೊಂಡು ದೇವತೆಗಳು ದೇವತೆಗಳಿಗಿಂತ ಅಧಿಕನಾಗಿರುವಂತಹ ಪುರುಷ ನಾಮಕ ರುದ್ರನನ್ನೇ ಯಜ್ಞ ಪಶುವಾಗಿ ಮಾಡಿಕೊಂಡು ಆ ಯಜ್ಞವನ್ನು ಮಾಡಿದ್ದಾರೆ ಅಂತ ಚಿಂತನೆ ಮಾಡುವುದು. ಆದ್ದರಿಂದ ಇಲ್ಲಿ ಅಧಿಪುರುಷ ಅಧಿ ಇತ್ಯುಕ್ತಿ ಜ್ಯೇಷ್ಠ ಸೂನುತ್ವ ಸೂಚನಾಯ ಅಂತೇಳಿ. ಅದರಿಂದ ಸಜಾತ ಇತ್ಯಾದೇ ಪೂರ್ವಂ ಯಥಾ ಸಂಭವ, ಅಲ್ಲಿ ನಾವು ನೋಡಿದಾಗ ಸಜಾತೋ ಚೇತಸ ಪಶ್ಚಾತ್ ಭೀಮತೋ ಪುರುಹಾಯತ್ ಪುರುಷೇಣ ಹವಿಷಾ ದೇವಾಯಜ್ಞಮತನ್ವತ ವಸಂತೋ ಅಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮಶ್ರದು ಅದೆಲ್ಲ ಹೇಳಿದಾಗ ಅಲ್ಲಿ ಯಥಾಸಂಭವಂ ಪೂರ್ವ ಯಥಾಸಂಭವಂ ಅಂದ್ರೆ ಮುಂದೆ ಹೇಳಿದ ರೀತಿಯಲ್ಲಿ ಮೊದಲು ಹುಟ್ಟಿದವರು ಪರಮಾತ್ಮನಿಗೆ ಮೊದಲು ಹುಟ್ಟಿದವರು ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಮೊದಲು ಹುಟ್ಟಿದವರು ರುದ್ರದೇವರು. ಆದ್ದರಿಂದ ಇಲ್ಲಿ ಅಗ್ರತಃ ಜಾತಂ ಅನ್ನುವುದು ಮೊದಲು ಹುಟ್ಟಿದವರು ಅಂತ ಹೇಳುವುದು, ಬ್ರಹ್ಮದೇವರಿಗೆ ಜ್ಯೇಷ್ಠ ಪುತ್ರ ರುದ್ರರಾಗಿದ್ದಾರೆ, ಪರಮಾತ್ಮನ ಜ್ಯೇಷ್ಠ ಪುತ್ರರು ಬ್ರಹ್ಮದೇವರಾಗಿದ್ದಾರೆ. ಹೀಗೆ ಇಬ್ಬರು ಕೂಡ ಜ್ಯೇಷ್ಠ ಸೂನುತ್ವ ಅದನ್ನು ಹೇಳ್ತಾ ಅಗ್ರತಃ ಜಾತಂ ಮೊಟ್ಟ ಮೊದಲನೇ ಮಗ ಆಗಿ ಹುಟ್ಟಿದವರು ಜ್ಯೇಷ್ಠ ಸೂನುವಾಗಿ, ಸೂನು ಅಂದ್ರೆ ಮಗ ಅಂತೇಳಿ, ದೊಡ್ಡ ಮಗನಾಗಿ ಯಾರು ಹುಟ್ಟಿದ್ದಾರೋ ಅವನನ್ನು ಯಜ್ಞ ಪಶುವಾಗಿ ಇಟ್ಟುಕೊಂಡು ಮಾಡಿದ್ದಾರೆ. ಯತ್ ಪುರುಷೇನ ಯಾವ ರುದ್ರರೂಪದ ಅಂತ ಪುರುಷನನ್ನು ಇಟ್ಕೊಂಡು ಹವಿಷ ಹವಿಸ್ಸನ್ನು ಉಪಯೋಗಿಸಿಕೊಂಡು ಇಲ್ಲಿ ಯಾವುದು ವಸಂತ ಅಸ್ಯಾಸಿದಾದ್ಯಂ ಗ್ರೀಷ್ಮ ಇದ್ಮ ಶರದ್ ಹವಿಹಿ ಶರದ್ ಋತುವೆ ಹವಿಷ್ಯ ಆಗಿ ಇಟ್ಕೊಂಡು ಆ ಶರದ್ ಋತುವೆನ್ನುವ ಹವಿಷ್ಯನಿಂದ ದೇವಾಹ ಬ್ರಹ್ಮಾದಯ ದೇವತೆಗಳು ಅಂತ ಹೇಳಿದಾಗ ಬ್ರಹ್ಮದೇವರನ್ನು ಇಟ್ಟುಕೊಂಡು ದೇವಾಹ ಅಂತಲೇ ಹೇಳ್ಬೋದು. ದೇವತೆಗಳು ಯಜ್ಞ ಮಾಡಿದ್ದಾರೆ ಅಂದ್ರೆ ಬ್ರಹ್ಮದೇವರು ಸುಮ್ಮನೆ ಇದ್ದಾರೆ ಯಜ್ಞ ಮಾಡಲಿಲ್ಲ ಅಂತ ತಗೋಬೇಡ್ರಿ. ದೇವಾಹ ಅನ್ನುವ ಶಬ್ದದಲ್ಲಿ ಬ್ರಹ್ಮಾದಿಗಳು ಕೂಡ ಬ್ರಹ್ಮದೇವರು ಇದ್ದಾರೆ, ಅದೇ ಯಜ್ಞ ಮಾಡಿದವರು ಅಂದ್ರೆ ಬ್ರಹ್ಮದೇವರು ಯಜ್ಞ ಪಶುವಾಗಿ ಇದ್ದು ಯಜಮಾನಿಯಾಗಿ ಇದ್ದು ಮಾಡುವವರಾಗಿ ಕೂಡ ಬ್ರಹ್ಮದೇವರು ಇರಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಆದ್ದರಿಂದ ಬ್ರಹ್ಮದೇವರು ಯಜ್ಞವನ್ನು ಮಾಡುವ ಋತ್ವಿಕ್ಕೂ ಆಗಿದ್ದಾರೆ, ಯಜಮಾನಿಯೂ ಆಗಿದ್ದಾರೆ, ಅವರೇ ಯಜ್ಞದ ಪಶುವೂ ಆಗಿದ್ದಾರೆ. ಇಷ್ಟೂ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಎಲ್ಲ ಮೂರು ರೂಪದಲ್ಲಿ ಇದ್ದಾರೆ ಅಂತಲೂ ಚಿಂತನೆ ಮಾಡಬಹುದು. ಇಲ್ಲ ಯಜ್ಞ ಪಶುವಾಗಿ ರುದ್ರದೇವರನ್ನು ಇಟ್ಟುಕೊಂಡಾಗ ಬ್ರಹ್ಮದೇವರು ಯಜಮಾನಿ, ಬ್ರಹ್ಮದೇವರು ಋತ್ವಿಕ್ಕರಲ್ಲಿ ಮಾಡುವವರು, ಯಜ್ಞವನ್ನು ಮಾಡುವ ಋತ್ವಿಕ್ಕರಲ್ಲಿ ಅವರಲ್ಲಿಯೂ ಇದ್ದಾರೆ ಅಂತ ಹೇಳಿ ಎರಡು ಸ್ಥಾನಗಳಲ್ಲಿ ಬ್ರಹ್ಮದೇವರನ್ನು, ಮೂರನೆಯದು ಯಜ್ಞ ಪಶು ಸ್ಥಾನದಲ್ಲಿ ರುದ್ರದೇವರನ್ನು ಇಟ್ಕೋಬಹುದು. ಇಲ್ಲ ಮೂರರಲ್ಲಿಯೂ ಕೂಡ ಬ್ರಹ್ಮದೇವರನ್ನು ಚಿಂತನೆ ಮಾಡ್ತಾ ನಾವು ಮಾಡಬಹುದು ಅಂತೇಳಿ. ಬ್ರಹ್ಮ ಇತಿ ಉಪಲಕ್ಷ್ಯ ಬ್ರಹ್ಮ ದೇವಾಶ್ಚೈತಿವ ಪುರುಷಂ. ಸೊ ಬ್ರಹ್ಮದೇವರು ಅಂತ ಉಪಲಕ್ಷಣವಾಗಿಟ್ಟುಕೊಂಡು ಬ್ರಹ್ಮದೇವರು ಮುಂತಾದಂತಹ ದೇವತೆಗಳು ಎಲ್ಲರೂ ಅಂತ ನಾವು ಚಿಂತನೆ ಮಾಡುವುದು ಅಂಥೇಳಿ. ಆದ್ದರಿಂದ ಅಗ್ರತೋ ಜಾತಂ ಪುರುಷಂ ಮೊದಲು ಹುಟ್ಟಿದವರು ಅಂದರೆ ರುದ್ರಂ ಚತುರ್ಮುಖಾತ್ ದೇವೇಭ್ಯ ಪ್ರಥಮತೋ ಜಾತಂ ಜ್ಯೇಷ್ಠ ಪುತ್ರತ್ವ. ರುದ್ರದೇವರನ್ನು ಚತುರ್ಮುಖದ ಹುಟ್ಟಿದ ಎಲ್ಲ ದೇವತೆಗಳು ಚತುರ್ಮುಖ ಹುಟ್ಟಿದ್ದಾರೆ, ಅದರಲ್ಲಿ ರುದ್ರದೇವರು ಮೊದಲು ಹುಟ್ಟಿದವರು ಜ್ಯೇಷ್ಠ ಪುತ್ರರು ಅಂತ ಹೇಳಿ ಚಿಂತನೆ ಮಾಡುವುದರ ಮೂಲಕವಾಗಿ ರುದ್ರದೇವರನ್ನು ಯಜ್ಞ ಪಶುವಾಗಿ ಚಿಂತನೆ ಮಾಡಬಹುದು. ಶಿಷ್ಟಂ ಪ್ರಾಗವತ್ ಅಂದ್ರೆ ಬ್ರಹ್ಮದೇವರನ್ನು ಪಶುವಾಗಿ ಇಟ್ಟುಕೊಂಡ ರೀತಿಯಲ್ಲಿಯೇ ರುದ್ರದೇವರನ್ನು ಪಶುವಾಗಿ ಇಟ್ಟುಕೊಂಡು ಯಜ್ಞವನ್ನು ಮಾಡಿದ್ದಾರೆ ಅನ್ನೋದು ಅರ್ಥ ಚಿಂತನೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.